వీతరాగ భయక్రోధా మన్మయా మాం ఉపశ్రితా బహవో జ్ఞానతపసా పూతా మద్భావం ఆగతా. డాక్టర్ ఎష్టు గంటకి పిలిచిపోయి 7:30 ఏవం జ్ఞాత్వా ముక్తా సంతి కిం, నిన్నన్న జన్మ ఇల్లదవా హుట్టిల్లదవా హుట్టిల్లదవా అంత తెలకొండు ಹುಟ್ಟು ಕಳಕೊಂಡವರಿದ್ದಾರ? ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ವೀತ ರಾಗ ಭಯ ಕ್ರೋಧ. ಅಂದರೆ ನನ್ನನ್ನು ನೆನೆದರೆ ನನ್ನಂತಾಗ್ತಾರೆ, ನಾನೇ ಆಗಲ್ಲ. ದೇವರನ್ನು ನೆನೆದರೆ ದೇವರಂತೆ ಆಗ್ತಾರೆ, ದೇವರೇ ಆಗಿಬಿಡಲ್ಲ. ಹೌದಾನೆ? ಅವಾಗಂದ್ರು ನನ್ನನ್ನು ನೆನೆದರೆ ನನ್ನಂತಾಗ್ತಾರೆ, ಯಾರು ಇಲ್ಲ ಅಂದಿಲ್ಲ. ಆ ನೆನೆಯುವ ಕಾಲಕ್ಕೆ ರಾಗ ಭಯ ಕ್ರೋಧಾದಿಗಳಿದ್ದರೆ ಅದರ ಪ್ರಭಾವದಿಂದ ತಿರುಗಾ ಹುಟ್ಟಿ ಬರುತ್ತಾರೆ. ನನ್ನ ನೆನಪೇನೋ ಇರುತ್ತೆ, ಆ ನೆನೆಯುವ ಕಾಲಕ್ಕೆ ಸಂಸಾರದ ಮೇಲೆ ರಾಗ ಇದ್ದರೆ ಹುಟ್ಟಿ ಬರುತ್ತಾರೆ. ಎಲ್ಲವನ್ನೂ ಬಿಟ್ಟಿದ್ದ, ರಾಜ್ಯ ಬಿಟ್ಟಿದ್ದ, ಸಂಸಾರ ಬಿಟ್ಟಿದ್ದ, ಪುಲಹರ ಆಶ್ರಮಕ್ಕೆ ಹೋಗಿ ಕೂತಿದ್ದ ಭರತ ಮಹಾರಾಜ. ದೇವರನ್ನೇ ನೆನೆಯುತ್ತಾ ಇದ್ದ. ಜಿಂಕೆಯ ಮೇಲೆ ರಾಗ ಬಂದಿತ್ತು, ಜಿಂಕೆಯ ಮೇಲೆ ರಾಗ ಬಂದಿತ್ತು, ಅದರ ಮೇಲೆ ಅಂಟು ಬಂದಿತ್ತು. ಅದರ ಜೊತೆಗೆ ದೇವರನ್ನ ನೆನೆದದ್ದಕ್ಕೆ ಜಿಂಕೆಯಾಗಿ ಬಂದಿದ. ದೇವರ ಹತ್ರ ಹೋಗುವುದು ಬಿಟ್ಟು ರಿವರ್ಸ್ ಆಗಿ ಬಂತು ಗಾಡಿ. ಯಾಕೆ? ರಾಗ ಸೇರಿಕೊಂಡಂತಕ್ಕೆ. ನಂತರ ಭಯದಿಂದ ನೋಡ್ರಿ, ಹಿರಣ್ಯಾಕ್ಷ ಸತ್ತ, ಹಿರಣ್ಯಕಶಿಪು ಸತ್ತ, ಹಿರಣ್ಯಾಕ್ಷ ಸತ್ತ, ಹಿರಣ್ಯಕಶಿಪು ಸತ್ತ. ಸಾಯುವಾಗ ದೇವರನ್ನ ನೋಡಿಯೇ ಸತ್ತ. ಅಲ್ರಿ, ಸಾಯೋ ಕಾಲಕ್ಕೆ ದೇವರು ಕಂಡ್ರೆ ಮೋಕ್ಷವೇ ಬರಬೇಕಲ್ಲ. ಮತ್ತೆ ಗಾಡಿ ರಿವರ್ಸ್ ಆಗಿ ಬಂತು ಎಲ್ಲಿಗೆ? ಮತ್ತು ರಾವಣ ಕುಂಭಕರ್ಣ ಅಂತ ರಾಕ್ಷಸರಾಗಿ ಹುಟ್ಟಿ ಬಂತು. ಯಾಕೆ? ಆ ದೇವರು ಹಿರಣ್ಯಾಕ್ಷನನ್ನ ಹಿರಣ್ಯಕಶಿಪುವನ್ನ ಕೊಲ್ಲುವಾಗ ಭಯದಿಂದ ನೋಡಿದ. ಭಯ ಸೇರಿತ್ತು, ಭಯ ಸೇರಿತ್ತು. ಇವರ ರಾಕ್ಷಸರಂತೆ ಇದ್ದಾನೆ ಅಂತಂದುಕೊಂಡ. ಅದಕ್ಕೆ ರಾಕ್ಷಸನಾಗಿ ಹುಟ್ಟಿದ, ರಾಕ್ಷಸನಾಗಿ ಹುಟ್ಟಿದ. ನಂತರ ರಾವಣ ಕುಂಭಕರ್ಣರನ್ನ ಕೊಲ್ಲುವಾಗ ಏನು ಬಂತು ಅವನಿಗೆ ಭಾವನೆ ಅಂದರೆ ದ್ವೇಷ ಬಂತು. ಅದಕ್ಕೆ ದ್ವೇಷದಿಂದ ಕೂಡಿಕೊಂಡು ಹುಟ್ಟಿದರು ಯಾರು? ಶಿಶುಪಾಲದಂತ ವಕ್ರರಾಗಿ. ಅದಕ್ಕೆ ಅಂದರು, ಅಲ್ರಿ ದೇವರನ್ನೇ ನೆನೆದ್ರಲ್ಲ. ದೇವರನ್ನ ನೆನೆಯುವಾಗ ಜೊತೆಗೆ ಒಗ್ಗರಣೆ ಏನಿತ್ತು? ರಾಗ ಭಯ ಕ್ರೋಧ. ಹೌದಾ? ರಾಗ ಭಯ ಕ್ರೋಧಾದಿಗಳಿದ್ದದ್ದಕ್ಕೆ ರಿವರ್ಸಲ್ಲೇ ಬರುತ್ತೆ. ಅದರಿಂದ ಕೇವಲ ದೇವರ ಸ್ಮರಣೆ ಮಾತ್ರ ಸಂಸಾರಕ್ಕೆ ತಾರಕ ಅಲ್ಲ. ರಾಗ ಭಯ ಕ್ರೋಧಾದಿಗಳಿಲ್ಲದೆ ಭಗವಂತನ ನಾಮ ಭಗವಂತನ ಚಿಂತನೆ ಮಾಡು. ಅದಕ್ಕೆ ವೀತ ರಾಗ ಭಯ ಕ್ರೋಧ, ಅಪಗತ ರಾಗ ಭಯ ಕ್ರೋಧ. ಯಾರ ಒಳಗಿಂದ ರಾಗ ಹೋಗಿರುತ್ತೋ, ಭಯ ಹೋಗಿರುತ್ತೋ, ಕ್ರೋಧ ಹೋಗಿರುತ್ತೋ ಅವರು ವೀತ ರಾಗ ಭಯರು, ವೀತ ರಾಗ ಭಯ ಕ್ರೋಧರು. ಮನ್ಮಯಾಹ ಅಂದ್ರು, ಮನ್ಮಯಾಹ ಅಂದ್ರೆ ಮತ್ ಪ್ರಧಾನ, ಮನ್ಮಯಾಹ ಅಂದ್ರೆ ಭಗವಂತನೇ ಸರ್ವೋತ್ತಮ, ಭಗವಂತನೇ ಸ್ವತಂತ್ರ ಅಂತ ಯಾರ ತಲೆಯಲ್ಲಿ ಸದಾಕಾಲ ಬರ್ತಾ ಇರುತ್ತೋ ಅವರು ಮನ್ಮಯಾಹ. ಅಂದರೆ ಪ್ರವಚನಕ್ಕೆ ಚೆನ್ನಾಗಿರುತ್ತೆ, ಸಬ್ಜೆಕ್ಟು ಮಾಡೋದೇ ಕಷ್ಟ. ಏನು ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕರ್ಮ ಮಾಡುವಾಗ ಸ್ವಾಮಿ ಮಾಡಿಸಿದ, ಸ್ವಾಮಿಯೇ ಸ್ವತಂತ್ರ, ಸ್ವಾಮಿ ನೀನೇ ಸ್ವತಂತ್ರ, ನೀನು ಮಾಡಿಸ್ತಾ ಇದೆಯ, ನಾನಾಗಿ ಮಾಡಲಾರೆ, ನಾನಾಗಿ ಮಾಡಲಾರೆ, ಎಷ್ಟು ಸಲ ನೀ ಹೀಗೆ ಅನ್ನಬೇಕು, ಎಷ್ಟು ಸಲ ಅನ್ನಬೇಕು, ಎಷ್ಟು ಸಲ ಕರ್ಮ ಮಾಡಿದರೆ ಅಷ್ಟು ಸಲ ಅನ್ನಿ. ಯಾವ ಕರ್ಮ? ಉಸಿರಾಡುವುದು. ಎಷ್ಟು ಸಲ ಉಸಿರಾಡ್ತೀರೋ ಅಷ್ಟು ಸಲ ದೇವರನ್ನು ಸ್ವತಂತ್ರ ಸ್ವತಂತ್ರ ನಾನು ಸ್ವತಂತ್ರ ಅಂತ ಅನ್ನಬೇಕಂತೆ. ಹಾಗೆ ಯಾರು ಯಾರ ರಕ್ತದಲ್ಲಿ ಭಗವಂತನೇ ಸ್ವತಂತ್ರ ಅನ್ನೋದು ತಾನಾಗಿ ತಾನಾಗಿ ಬರ್ತಾ ಇದೆಯೋ ಅವರನ್ನು ಮನ್ಮಯ. ಆದ್ದರಿಂದಲೇ ಮಾಂ ಉಪಾಶ್ಯತ, ದೇವರ ಮಯರು ಅಂದರೆ ಭಗವಂತನೇ ಸ್ವತಂತ್ರ, ನಾನಾಗಿ ಏನೂ ಮಾಡಲಿಕ್ಕಾಗಲ್ಲ, ಅವನೇ ನನ್ನಿಂದ ಮಾಡಿಸಬೇಕು, ನನ್ನನ್ನು ಆಶ್ರಯ ಮಾಡಿದವರು ಅಂದರು. ಬಹವೋ ಜ್ಞಾನ ತಪಸಾ ಕೂತ. ಈ ರೀತಿಯಲ್ಲಿ ಜ್ಞಾನದಿಂದ ಕೂಡಿದ ತಪಸ್ಸು ಅಂದರು. ಸಾಧನೆ ಅಂದರೆ ಏನು? ಅದಕ್ಕಂದ್ರು ಕರ್ಮಭಾಗ ಸ್ವಲ್ಪ, ಕರ್ಮಭಾಗ ಸ್ವಲ್ಪ. ದೇವರ ಕುರಿತು ಆಲೋಚನೆ ಜಾಸ್ತಿ ಆದರೆ ಅದನ್ನು ತಪಸ್ಸು. ಆದರೆ ಅಲ್ಲ, ನಿಮ್ಮನ್ನೇ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ನಿಮ್ಮ ಸಾಧನೆ ಹೇಗಾಗ್ತಾ ಇದೆ? ಏ ಜೋರಾಗಿ ನಡೀತಾ ಇದ್ರಿ, ಏನೇನಾಗ್ತಾ ಇದೆ? ಏ ಬೆಳಿಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನ, ದೇವರ ಪೂಜಾ, ವೈಷುದೇವ ಮಲಿಹರಣ, ಮುಗಿತು, ಫಸ್ಟ್ ಕ್ಲಾಸ್ ಆಗಿದೆ. ಏನು ಈ ಪಾಠಕ್ಕೂ ಹೋಗ್ತೀವಿ, ಒನ್ ಅವರ್ ಪ್ರವಚನಕ್ಕೂ ಹೋಗ್ತೀವಿ, ಸುಳಾದಿ ಪಾರಾಯಣ 1 ಅವರ್ ಮಾಡ್ತೀವಿ, ಹೌದಾ? ಎಲ್ಲ 1 ಅವರ್ ಎಲ್ಲ ಆಯ್ತು, ಫಸ್ಟ್ ಕ್ಲಾಸ್. ನಮಗೆ ನಾವೇ ಸರ್ಟಿಫಿಕೇಟ್, ಇನ್ನೇನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ನಾವೇ ಎಲಿಜಿಬಲ್ ಅಂತ ನಾವು ಸರ್ಟಿಫಿಕೇಟ್ ಕೊಟ್ಕೊಂಡು ರೆಡಿಯಾಗ್ಬಿಟ್ಟಿರ್ತೀವಿ. ಎಸ್, ಇನ್ನೇನು ಕರೆದ್ರೆ ಹೋಗೋದಷ್ಟೇ, ಅವರೇ ಲೇಟ್ ಯಾಕೆ ಮಾಡ್ತಾ ಇದ್ದಾರೆ ಮೋಕ್ಷ ಕರೀಲಿಕ್ಕೆ ಅಂತ. ಆ ಥರ ನಾವಿರ್ತೇವೆ, ನಮ್ಮ ಮೇಲೆ ಕಾನ್ಫಿಡೆನ್ಸ್ ನಮಗಿರುತ್ತೆ. ದೇವರು ಕೇಳ್ತಾನೆ, ಸ್ವಲ್ಪ ಮೇಲಕ್ಕೆ ಒಂದ್ಸಲ ಫೋನ್ ಮಾಡಯ್ಯ, ಎಷ್ಟು ಸಾಧನೆ ಆಯಿತು? ನಂದು 14 ತಾಸು ಸಾಧನೆ ಆಯಿತು, ನಿಂದು 13 ತಾಸು, ಹೌದಾ? ಮೇಲಕ್ಕೆ ಒಂಚೂರು ಫೋನ್ ಮಾಡಿದ್ರೆ ಹೇಳ್ತಾರೆ, 13 ನಿಮಿಷವೂ ನಿಮ್ದು ಸಾಧನೆ ಆಗಿಲ್ಲ ಅಂದರು. ಯಾಕ್ರಿ, ನಮ್ದು ತಾಸುಗಟ್ಟಲೆ ಸಾಧನೆ ಆಗಿದೆ, ನಮ್ಮ ಮೀಟರ್ ನೋಡಿಸ್ತಾ ಇದೆ, ನಿಮ್ಮ ಮೀಟ್ರಲ್ಲಿ ನಮ್ದು 13 ನಿಮಿಷವೂ ಇಲ್ಲ ಸಾಧನೆ ಅಂತ ಯಾಕೆ? ದೇವರಲ್ಲಿ ಮನಸ್ಸಿಡೋದು ಸಾಧನ, ಅದು ಎಷ್ಟು ಹೊತ್ತು ಇಟ್ಟಿದ್ದೀಯ ದಿನದಲ್ಲಿ ಅಂತ ನಮ್ಮ ಮೀಟರ್ ರೆಕಾರ್ಡ್ ಮಾಡುತ್ತೆ, ಆ ಪ್ರಕಾರ ನಿಮ್ಮ ಸಾಧನೆ ಎಷ್ಟಾಗಿದೆ ನೋಡ್ಕೋ ಅಂದರು. ಬರೇ ಆ ತಂಬಿಗೆ ಸಿಕ್ಕಿದೆ, ಈ ತಂಬಿಗೆ ತಗೊಂಡೆ, ಅಲ್ಲಿ ಹಾಕಿದೆ, ಇಲ್ಲಿ ಹಾಕಿದೆ, ಸ್ನಾನ ಮಾಡಿದೆ, ಹಾರಿದೆ, ಡಾಂಡು, ಇದೆಲ್ಲ ಅಲ್ಲ. ದೇವರ ನೆನಪು ಬರಲಿಕ್ಕೆ ಇವೆಲ್ಲ ಸಹಕಾರಿಗಳಷ್ಟೇ. ನಾನು ಈ ಮೆಕ್ಯಾನಿಕಲ್ ಪ್ರಾಸೆಸ್ ಎಲ್ಲ ಮುಗಿಸಿ ಅಪ್ಪ ಬೆಳಗ್ಗಿನ ಆನ್ಮೇಕ ಮುಗಿತು ಅಂದರೆ ದೇವರಿಗೂ ನಮಗೂ ದೇವ ಕನೆಕ್ಷನ್ ಕಟ್, ಮತ್ತು ನಾಳೆ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಶುರು ಅಷ್ಟೇ. ಅಷ್ಟಲ್ಲಿ ಪರ್ಯಂತ ಇವತ್ತಿನ ಮುಗಿತ್ರಿ ನಮ್ದು ಆನ್ಮೇಕ ಅಂದರೆ ದೇವರ ತಂಡಕ್ಕೆ ಹೋಗಲ್ಲ ಅಂತ ಅರ್ಥ. ನಾವು ಬೇರೆ, ದೇವರು ಬೇರೆ, ನಮ್ಮ ಪರ್ಸನಲ್ ಲೈಫಲ್ಲಿ ನಾವಿರ್ತೇವೆ. ಅದಕ್ಕಂದ್ರು ಹಾಗೆ ತೆಗೆದುಬಿಡಿ, ಸದಾ ದೇವರನ್ನ ನೆನೆಯಲಿಕ್ಕೆ ಜೀವನ ಕೊಟ್ಟದ್ದು, ಆ ನೆನಪಿಗಾಗಿ ಸಕಲ ಕರ್ಮ. ಅದಕ್ಕೆ ಹೇಳ್ತಾ ಇದ್ದಾರೆ, ಬಹವಹ ಜ್ಞಾನ ತಪಸಾ ಪೂತಾ. ಅಂದರೆ ಸಾಂಸಾರಿಕ ಕರ್ಮಗಳನ್ನು ಯಾರು ಬಿಟ್ಟಿಲ್ಲ, ಸರ್ವತ್ರ ಭಗವಂತನನ್ನ ನೆನೆಯುತ್ತಾ ದೇವರ ನೆನಪಿನಿಂದಲೇ ಪೂತಾ ಪವಿತ್ರರಾಗಿ ಮದ್ಭಾವ ಮಾಗತಃ ಅವರೆಲ್ಲರೂ ಕೂಡ ನನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಅಂದರೆ ಕೃಷ್ಣ ಇಲ್ಲಿ ನಮಗೆ ವಿಶೇಷವಾಗಿ ತನ್ನನ್ನು ಪಡೆಯುವ ಉಪಾಯವನ್ನು ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ತನ್ನನ್ನು ಪಡೆಯುವ ಉಪಾಯವನ್ನು ಹೇಳಿಕೊಡ್ತಾ ಬರ್ತಾ ಇದ್ದಾರೆ. ಏನದು? ಜ್ಞಾನಪೂರ್ವಕ ತಪಸ್ಸನ್ನು ಮಾಡು. ಜ್ಞಾನ ತಪಸಾ ಪೂತ. ಅಲ್ಲ, ಬರೀ ತಪಸ್ಸು ಮಾಡುವುದು ಅಂತ ಮೂಗು ಮುಚ್ಚಿಕೊಂಡು ಕೂತಿದ್ರೆ ಆಫೀಸ್ಗೆ ಯಾರು ಹೋಗ್ತಾರೆ?
ಮನೆ ಕೆಲಸ ಯಾರು ಮಾಡ್ತಾರೆ? ಇವೆಲ್ಲ ಯಾರು ಮಾಡಬೇಕು?
ನಮದಲ್ಲ, ಕೃಷ್ಣ ಹೇಳಿದ್ದು ಯಾರಿಗೆ? ಋಷಿ ಮುನಿಗಳಿಗೆ ಹೇಳಿದ್ದು ಅಂತ ಈ ಅಧ್ಯಾಯ ತಿರುಗಾಗುತ್ತೆ. ಹೌದಾ? ಅದಕ್ಕಂದ್ರು ಜ್ಞಾನ ತಪಸಾಪೂತ, ಎಚ್ಚರ ಇರಲಿ. ಮಾಡುವ ಪ್ರತಿಯೊಂದು ಕರ್ಮ ದೇವರ ಪೂಜಾ ಎಂಬ ಅನುಸಂಧಾನ ಬಂದರೆ, ಮಾಡಿದ ಪ್ರತಿಯೊಂದು ಕರ್ಮ ದೇವರನ್ನ ಕಾಣಲಿಕ್ಕೆ ಕಾರಣ ಆಗುತ್ತೆ. ಅದು ಆಫೀಸಿಗೆ ಹೋಗೋದಾಗಲಿ, ಅಥವಾ ಅಡಿಗೆ ಮಾಡೋದಾಗಲಿ, ಇನ್ನೊಂದು ಕರ್ಮ ಆಗಲಿ, ಯಾವುದೇ ಕರ್ಮ ಮಾಡುವಾಗ ಸಾಮಾನ್ಯವಾಗಿ ಮಾತುಗಳು ಬರ್ತಾ ಇರುತ್ತೆ. ಏನೋ ಬಿಡ್ರಿ, ನಮಗೆ ಸಾಧನೆಯೇ ಇಲ್ಲ. ಏನಾಯ್ತಪ್ಪ ನಿಮಗೆ? ಏನಿದ್ರಿ? ನಮಗೆ ಮದುವೆ ಮಾಡಿ ಕಳಿಸ್ಬಿಟ್ರು ಆಫೀಸು ಅಂತ ನಮ್ಮವ್ರು ಇಟ್ಕೊಂಡು ನಮ್ಮನ್ನು ಕಳಿಸ್ಬಿಟ್ರು. ಆ ಅಡಿಗೆ ಮಾಡಿ ಪಾತ್ರೆ ತಿಕ್ಕಿ ಇದರಲ್ಲಿ ನಮ್ಮ ಜೀವನ ಎಲ್ಲ ಕಾಲ ಕಳೀತು ಅವ್ರಿಗೆ ತಕ್ಕಂತೆ ಮಾಡೋದ್ರಲ್ಲೇ. ಇನ್ನ ಮಕ್ಕಳು ಬಂದರು, ಅವ್ರು ನೋಡ್ಕೊಂಬೋದ್ರಲ್ಲೇ ಬದುಕೆಲ್ಲ ಹೋಯಿತು. ಅದಾದ ಮೇಲೆ ಅವ್ರಿಗೆ ಮದುವೆ ಮಾಡಿದ್ರೆ ಆ ಮೊಮ್ಮಕ್ಕಳು ಹುಟ್ಟಿ ಬಂದರು, ಅವರ ನಮ್ಮ ಮುಖಕ್ಕೆ ಹಾಕಿ ಹೋಗ್ತಾರೆ, ಅವರನ್ನು ನೋಡ್ಕೊಂಬೋದ್ರೊಳಗೆ ನಮ್ಮ ಬದುಕೆಲ್ಲ. ಇದೇ ಮಾತುಗಳೇ ಬರ್ತಾ ಇರ್ಬೋದ? ನಮ್ಮ ಬದುಕೆಲ್ಲ ಹೋಗ್ತಾ ಇದೆ, ಒಂದು ಸಾಧನೆ ಇಲ್ಲ ಅಂತ ಹೆಣ್ಮಕ್ಕಳ ಕಂಪ್ಲೇಂಟ್. ಗಂಡಸರು ರಿವರ್ಸ್, ಅಯ್ಯೋ ತಂದು ತಂದು ಹಾಕಿ ಹಾಕಿ ಹಾಳಾಗಿ ಹೋದು, ಏನು ಸಾಧನೆ ಇಲ್ಲ ಅಂತ ಹೇಳಿದ್ರ. ಈ ಮಾತು ನಿಮ್ಮದ್ದೇ ಕೇಳಿಸ್ತಾ ಇರತ್ತ ಒಬ್ಬರಿಗೊಬ್ಬರು ಮಾತಾಡಿಕೊಂಡಾಗ? ಯಾಕೆ? ಅಪಾರ್ಥ ಮಾಡಿಕೊಂಡಕ್ಕೆ. ಸಾಧನ ಅಂಬುದನ್ನು ಅಪಾರ್ಥ ಮಾಡಿಕೊಂಡದ್ದಕ್ಕೆ ಈ ಮಾತುಗಳು ಬರ್ತಾ ಇವೆ. ಸಾಧನ ಅಂದರೆ ನಮ್ಮವರನ್ನಾಗಲಿ ಮಾಡಬೇಕಾದ ಕೆಲಸಗಳನ್ನಾಗಲಿ ಬಿಟ್ಟು ಮಾಡುವುದು ಅಲ್ಲವೇ ಅಲ್ಲ. ಅದಕ್ಕೆ ಬುದ್ಧಿಪೂರ್ವಕವಾಗಿ ಕೃಷ್ಣ ಹೇಳುತ್ತಾನೆ, ಬಹವಹ ಜ್ಞಾನ ತಪಸಾಪೂತ. ಅಂದರೆ ಮದುವೆ ಆಯಿತು, ಗಂಡನ ಸೇವಾ ಅಂತ ಶುರುವಾಯಿತಪ್ಪ. ಮದುವೆ ಆಯಿತು, ತಂದು ಹಾಕಬೇಕು ಅಂತ ಶುರುವಾಯಿತು. ಏನು, ಅಷ್ಟರವರೆಗೆ ಒಬ್ಬನೇ ಇದ್ದ, ಬರಾದು ಲಕ್ಷಣವಾಗಿ ತಿರುಗ್ತಾ ಇದ್ದ. ಆದಮೇಲೆ ಮದುವೆ ಅಂತಾದ ಮೇಲೆ ಎಲ್ಲದಕ್ಕೂ ಕಂಟ್ರೋಲೇ, ಎಲ್ಲ ಹೋದ, ಎಲ್ಲ ತಂದು 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 ಮನೆಯಲ್ಲೇ ಹಾಕಬೇಕು. ಇಬ್ಬರ ಅನುಸಂಧಾನ ಹೇಗಿರಬೇಕು ಅಂದರೆ, ನಾನು ತಂದು ಹಾಕ್ತಾ ಇರೋದು ಈ ಹೆಂಡತಿ ಈ ಮಕ್ಕಳಿಗಲ್ಲ, ಅವರೊಳಗಿರುವ ಭಗವಂತನ ಪೂಜೆಗಾಗಿ ತರ್ತಾ ಇದ್ದೇನೆ ಅಂತ ಅನುಸಂಧಾನ ಬಂದರೆ ಆಫೀಸು ಹೋಗಿದ್ದೆಲ್ಲ ಸಾರ್ಥಕ. ಹೌದಾ? ವಿಜಯರಾಯರಂದ್ರೆ ಸೇವಾ ಮಾಡಬೇಕು ಅಂತ ಯಾವುದೋ ಕಷ್ಟಪಟ್ಟು ಆ ದುಡ್ಡು ತಂದು ಹಾಕಿದರೆ ನಿಮ್ಗೆ ಸಂತೋಷ ಇರುತ್ತೋ ಇಲ್ಲೋ? ಅಪ್ಪ, ಆ ಕಷ್ಟಪಟ್ಟು ವಿಜಯರಾಯರು ಕೊಟ್ಟೆ. ವಿಜಯರಾಯರಂದ್ರು, ನಾವೆಲ್ಲ ನಿಮ್ಮ ಸುತ್ತ ಇರುವ ಹೆಂಡತಿ ಮಕ್ಕಳಲ್ಲೇ ಇದ್ದೀವಪ್ಪ, ಎಲ್ಲ ದೇವತೆಗಳು ದೇವರಿದ್ದ ಕಡೆ ಇದ್ದಾರೆ, ದೇವರಿಲ್ಲದ ಜಾಗೆಯಲ್ಲಿ ಎಲ್ಲರಲ್ಲಿ ಬಿಂಬರೂಪಿ ಭಗವಂತ ಇದ್ದೇ ಇದ್ದಾನೆ. ಅದಕ್ಕೆ ಹೆಂಡತಿ ಮಕ್ಕಳಲ್ಲಿ ಭಗವಂತನನ್ನ ನೋಡುತ್ತಾ ಅವರಿಗೆ ಕೊಡುವುದೆಲ್ಲ ಅವರವರ ಮನದಭಿಲಾಷ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜಾ ಅಂತ ಭಾವನ ಜ್ಞಾನ ಬಂತ, ಆವಾಗ ಎಲ್ಲರೂ ಪವಿತ್ರರಾಗಿಬಿಡ್ತೇವೆ, ಇಲ್ಲವಾ ಅಪವಿತ್ರರಾಗ್ತೇವೆ. ಅದೇ ಕೊಡೋದೆ ನಮ್ಮಾಕಿಗೆ ಅಂತ ಒಂದು ಕೆಜಿ ಬಂಗಾರ ಹಾಕಿದರೆ ಅಪವಿತ್ರ ಆಗ್ತೇವೆ, ಅದೇ ನಮ್ಮಾಕೆಗೆ ಅಂತಲ್ಲದೆ ಅಲ್ಲಿರೋ ದೇವರಿಗೆ ಅಂತ ಎರಡು ಕೆಜಿ ಬಂಗಾರ ಹಾಕಿದರೆ ಕೊರಳಲ್ಲಿ ಶ್ರೀನಿವಾಸನ ಕೊರಳಲ್ಲಿ ಬಂಗಾರ ಹಾಕಿದ ಫಲ. ಯಾಕೆ? ಇಲ್ಲೇ ಶ್ರೀನಿವಾಸನ ನೋಡಿದವು ನಾವು. ಅದಕ್ಕೆ ಚೇತನಗಳೇ ದೇವರ ಪ್ರತಿಮಾ, ಅದರೊಳಗೆ ಭಗವಂತನ ಚಿಂತನೆ ಮಾಡುವ ಜ್ಞಾನ ನಮಗೆ ಬಂತ, ಆ ಜ್ಞಾನದಿಂದಾಗಿ ತಪಸ್ಸು ಶುರುವಾಗುತ್ತೆ. ಏನು ತಪಸ್ಸು? ನಮಗೆ ಜ್ಞಾನ ಬಂದಿರುತ್ತೆ, ಎಲ್ಲರಲ್ಲಿ ದೇವರಿದ್ದಾರೆ ಎಂಬ ಜ್ಞಾನ ಬಂದಿರುತ್ತೆ, ಅನುಷ್ಠಾನಕ್ಕೆ ಇಡಲ್ಲ, ಇಟ್ಟ ಸಿಟ್ಟು ಬರಲ್ಲ ಅಲ್ವಾ? ಇಟ್ಟರೆ ಅವರ ಮೇಲೆ ಥಟ್ ಅಂತ ಸಿಟ್ಟು ಬಂದು ಹಾಕಿ ಮಾಡಿದೆ ಹೀಗೆ ಮಾಡಿದೆ ಹಾಯ್ ಹೂಯ್ ಒಳಗೆ ಸ್ವಾಮಿ ಇದ್ದಾನೆ ಅಂತ ಗೊತ್ತು ಗೊತ್ತಿಲ್ವಾ? ಎಲ್ಲ ಗೊತ್ತು. ಅನುಷ್ಠಾನದ ಕಾಲಕ್ಕೆ ಆ ವ್ಯಕ್ತಿ ಮಾತ್ರ ಕಾಣಿಸ್ತಾರೆ, ವ್ಯಕ್ತಿ ಒಳಗೆ ದೇವರು ಎಲ್ಲಿಗೋ ಹೊರಟೋಗಿರ್ತಾರೆ. ಅದಕ್ಕೆ ವ್ಯಕ್ತಿ ಮೇಲೆ ಹಾರಾಟ ಶುರು ಆಗಿರುತ್ತೆ. ಅದಕ್ಕೆ ವ್ಯಕ್ತಿಯಲ್ಲಿರುವ ಶಕ್ತಿಯನ್ನು ನಾವು ಸದಾ ಪ್ರಾಕ್ಟಿಕಲ್ ಆಗಿ ತಲೆಗೆ ತಂದುಕೊಳ್ಳುವುದು ತಪಸ್. ಜ್ಞಾನ ಪ್ಲಸ್ ತಪಸ್. ಜ್ಞಾನ ಇದೆ ಎಲ್ಲರಲ್ಲಿ, ಸ್ವಾಮಿ ಇದ್ದಾನೆ ಅಂತ ಹೌದಾ, ಅದಾದ ಮೇಲೆ ಅದನ್ನು ನೆನಪಿಟ್ಟುಕೊಳ್ಳೋ ತಪಸ್ಸು. ಚಿಕ್ಕದೃಷ್ಟ ಅಂತ ಹೇಳ್ತೇನೆ, ನಮ್ಮ ಸ್ವಾಮಿ ಬಿಟ್ಟರೆ ನಾವು ಹೋಗ್ತಾ ಇದ್ದೀವಿ. ಒಂದ್ಸಲ ಏನಾಗಿತ್ತು ಅಂದರೆ, ಬೆಳಿಗ್ಗೆ 7 ಗಂಟೆಗೇನೆ ದ್ವಾದಶಿ ಥರ ಪಾರಣೆ ಮಾಡ್ಕೊಂಡು ಹೊರಟಿದ್ದೀವಿ. ರಾಯಚೂರು ಹೊರಡಬೇಕು, ತುಂಬ ಹೊತ್ತು ಪ್ರಯಾಣ ಉಡುಪಿಯಿಂದ, ತುಂಬ ಹೊತ್ತು ನಮ್ಮ ವೆಹಿಕಲ್ ಮೂಲಕ ಪ್ರಯಾಣ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ ನಾವೆಲ್ಲ ಎಲ್ಲೆಲ್ಲಿ ನೀರು ಸಿಕ್ಕರೆ ಅಲ್ಲಿ ಗಾಡಿ ನಿಲ್ಲಿಸಿ ನಮಗೆಲ್ಲ ಎಳ್ನೀರು ಹಾಗು ಇದು ಸಮೃದ್ಧಿಯಾಗಿ ಸ್ವಾಮಿಗಳು ಕೊಡಿಸ್ತಾ ಇದ್ರು. ಅವ್ರು ಮಾತ್ರ ಕೂತಿರ್ತಾ ಇದ್ರು, ಏನೂ ಇಲ್ಲ, ಹಾಗೆ ರಾಮ 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 ಅಂತ ಕೂತಿರೋದು. ಮಾರನೇ ದಿನ ಬಂದಿರುತ್ತೆ, ಬಂದ ಕೂಡಲೇ ಬೆಳಿಗ್ಗೆ 5:30-6 ಗಂಟೆಗೆ ಬಂದ ಕೂಡಲೇ ಅವಾಗಾದ್ರೂ ಚೂರು ಬೇಗ ನಾವಾದರೆ ಬೇಗ ಸ್ನಾನ ಮುಗಿಸಿ ಒಂದಿಷ್ಟು ಅಂತ ಏನಿಲ್ಲ ಅವರಿಗೆ, ಬೇಗ ಆನ್ಯಕ ಮುಗಿಸಿದ ಮೇಲೆ ಭಕ್ತರು ಕಾದಿದ್ರು ಪಾದ ಪೂಜಾ ಅಂತ. ಪ್ರಾಣ ಹೋಗ್ತಾ ಇದೆ, ನಿನ್ನೆ ಬೆಳಿಗ್ಗೆ ಮಾಡಿದ ಊಟ, ನಿನ್ನೆ ಬೆಳಿಗ್ಗೆ ಕುಡಿದ ನೀರು, ಏನು ಬಾಯಾರಿಕೆ. ಅದು ರಾಯಚೂರು ಪ್ರಾಂತಕ್ಕೆ ಬಂದರೆ ದೇವರು ಪ್ರತ್ಯಕ್ಷವಾಗಿ ಕಾಣಿಸ್ತಾನೆ. ಆ ಬಿಸಿಗೆ ಬಿಸಿಲು ಕಾಲದಲ್ಲೇ ಕರೀತಾರೆ, ಆ ಬಿಸಿಲು ಕಾಲದಲ್ಲಿ ಕರೆದಾಗ ದೇವರೇ ಕಾಣಿಸ್ತಾ ಇರ್ತಾರೆ. ಅಂಥ ಕಾಲಕ್ಕೆ ಬಂದು ಸಿಂಪಲ್ ಆಗಿ ಹೇಳ್ತಾರಲ್ಲಿ, ಇವತ್ತು 100 ಪಾದ ಪೂಜೆ, 100 ಪಾದ ಪೂಜೆ ಅಂದ್ರೆ ಏನು ಗೊತ್ತಾ, ಏಕತ್ರ ಒಂದೇ ಕಡೆ 100 ಜನ ಬಂದು ಮಾಡೋದಲ್ಲ, 100 ಮನೆಗಳಿಗೆ ಹೋಗಬೇಕು, ಒಂದೊಂದು ಕಡೆ ದೇವರ ಪೆಟ್ಟಿಗೆ ಹೊತ್ಕೊಂಡು ಹೋಗ್ಬೇಕು, ಸ್ವಾಮಿಗಳು ನಡೀಬೇಕು, ಅಲ್ಲಿ ಹೋದ ಮೇಲೆ ಒಬ್ಬೊಬ್ಬರು ದುಃಖಗಳು ಹೇಳ್ಕೋಬೇಕು, ಅದೆಲ್ಲ ಇವರು ಕೇಳಬೇಕು. ಆ ಮನೆಗೆ ಬಂದ ಮೇಲೆ ಅವರ ಅಪೇಕ್ಷೆಗಳಿರುತ್ತೆ. ಏನ್ ಅಪೇಕ್ಷೆ ಇರುತ್ತೆ ಗೊತ್ತಾ, ಸ್ವಾಮಿ ನಮ್ಮ ಮನೆಯೆಲ್ಲ ನಿಮ್ಮ ಪಾದ ಧೂಳಿ ಬೀಳಬೇಕು, ತಿರುಗಾಡಬೇಕು ಅಂತ. ಮೊದಲೇ ಪ್ರಾಣ ಹೋಗ್ತಾ ಇದೆ. ಇನ್ನ ಅಲ್ಲ, ಅದರಲ್ಲೂ ಹೇಳ್ತಾರೆ, ನಮ್ದು ಮೊನ್ನೆ ಕಟ್ಸಿದ್ದು ಬೆಡ್ರೂಮ್, ನಮ್ದು ಡೈನಿಂಗ್ ಟೇಬಲ್ ನೋಡಿ, ನೀವು ಹೇಗಿದ್ರೆ ಸ್ವಾಮಿಗಳೇ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದಕ್ಕೆ ಕರ್ಕೊಂಡು ಅವರಿಗೇನು ಸ್ವಾಮಿಗಳು ಬರಬೇಕು ಅಂತ ಆಸೆ. ನಾವು ಸ್ವಾಮಿಗಳಿಗೆ ಈ ಪರಿಸ್ಥಿತಿ ಹಿಂದೆ ನಾವಿರುತ್ತೇವೆ. ನಾವು ಒಂದ್ಸಲ ಅಂದೆ ಬಿಟ್ಟೆ, ಸ್ವಾಮಿ ಸನ್ಯಾಸ ತಗೊಂಡ್ರೆ ಇಷ್ಟು ಕಷ್ಟ ಅಂತ ನಾನು ಅಂದುಕೊಂಡಿಲ್ಲ ಅಂತೆ. ನಾನೇ ಅಂತೆ ಡೈರೆಕ್ಟ್ ಆಗಿ, ಏನು ನಿನ್ನೆ ಬೆಳಿಗ್ಗೆ ತಗೊಂಡವರು ಇನ್ನ ಇಲ್ಲ, ಮಾರನೇ ದಿನ ಮಧ್ಯಾಹ್ನ 12 ಗಂಟೆ ಆಗ್ತಾ ಇದೆ, ಇನ್ನ ದೇವರ ಪೂಜೆ ಇಲ್ಲ, ಏನಿದು ಸ್ವಾಮಿ ಅಂತ ಹೇಳಿಬಿಟ್ಟೆ. ಅವಾಗಂದ್ರು ಅಷ್ಟರಲ್ಲೂ ಕೂಡ ಯಾರು ಏನು ಮಾತಾಡಿಸಿದ್ರು ನಗ್ನಗ್ತಾನೇ ಮಾತ. ನಾವಾದ್ರೆ ಹೈ ಟೆಂಪರೇಚರ್ ಅಲ್ಲಿ ಇರ್ತೀವಿ ನಾವು, ಯಾರೇನಂದ್ರು ಢಾಪ್ ಢೋಮ್ ಅಂತ. ಅವರು ಸಂತೋಷವಾಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಅವರವರಲ್ಲಿ ದೇವರನ್ನ ನೋಡಿ ಅವರ ಮನಸ್ಸಿಗೆ ನನ್ನ ಮಾತಿನಿಂದ ಸಂತೋಷ ಆಗ್ತಾ ಇದೆಯಲ್ಲ, ಇದೇ ದೇವರ ಪೂಜಾ, ಅಲ್ಲಿ ಮಾಡೋ ಪೂಜಾಕ್ಕಿಂತ ಈ ಪೂಜಾ ಶ್ರೇಷ್ಠ, ಅದಕ್ಕೆ ನಾನು ಸಂತೋಷವಾಗಿದ್ದೇನೆ, ನನಗೆ ಬಾಯಾರಿಕೆಯ ಬಾಧೆ ಇಲ್ಲ ಅವನನ್ನ ನೆನೆದದ್ದಕ್ಕೆ ಅಂತ ಹೇಳಿದರು. ಎಂಥದ್ದು, ಅದಕ್ಕೆ ಜ್ಞಾನವಿದೆ, ಅದರ ಅಪ್ಲಿಕೇಶನ್ ಇದೆ. ಸುಷಮೀಂದ್ರರು ಕೂಡ, ಯಾರು ಸುಷಮೀಂದ್ರರು, ಮಗುವಿನಂತೆ ಇದ್ದ ಸ್ವಾಮಿಗಳು ಅಂದ್ರೆ ಗೊತ್ತಾಗ್ಬಿಡುತ್ತೆ, ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಅವರು ಬೊಮ್ಮಗಟ್ಟಿಗೆ ಹೋಗಿದ್ರು, ಎಲ್ಲ ಪಾದ ಪೂಜೆಗಳು ಮುಗಿದು ಎಲ್ಲ ಆಗಿ ಆ ಪ್ರಾಣದೇವರ ಅಭಿಷೇಕ ಆಗಿ ದೇವರು ಪೂಜಾ ಮಾಡಿ ಅವರ ಕೈಯಲ್ಲಿ ತೀರ್ಥ ಬೀಳೋ ಹೊತ್ತಿಗೆ ಇದಾಗಿತ್ತು. ಆ ಪ್ರವಚನ ಕಾಲಕ್ಕೆ ಇನ್ನ ಸ್ವಾಮಿಗಳು ಭಿಕ್ಷಾ ಕೊಡಬೇಕು, ಅವಾಗಿನ್ನ ಪ್ರವಚನ ಮಾಡಬೇಕು ಅಂತ ಭಕ್ತರ ಅಪೇಕ್ಷೆ. ಅಯ್ಯೋ ಪ್ರಾಣ ಹೋಗ್ತಾ ಇರುತ್ತವರಿಗೆ, ಅವರೂ ಮನುಷ್ಯರೇ, ಅವರಿಗೂ ತೊಂದರೆ ಇರುತ್ತೆ ಅಂತಿಲ್ಲ, ಸ್ವಲ್ಪ ನಾವು ಉದ್ಧಾರ ಆಗ್ಬೇಕು ಸ್ವಾಮಿ ಪ್ರವಚನ ಮಾಡಿ, ಸರಿಯಪ್ಪ ಆಯಿತು. ಆ ಪ್ರವಚನದಲ್ಲಿ ಏನು ಹೇಳಿದ ಗೊತ್ತಾ, ಅವರಿಗೆ ನಾಟಕ ಇಲ್ಲ, ಸಂತೋಷ ಆಗಿಬಿಡ್ತಾರೆ. ಬೆಳಗ್ಗಿಂದ ಒಂದೇ ಬಾಯಾರಿಕೆ ಒದ್ದಾಡ್ತಾ ಇದ್ದೆ, ಇದೇ ಹೇಳಿದ್ರು. ಆದರೆ ಆ ಹನುಮಪ್ಪನ ಮುಟ್ಬಿಟ್ಟೆ ಎಲ್ಲ ಹೋಯ್ತು,
ಇದೇ ಮಾತು ಹೇಳಿ ಎಲ್ಲ ನಿಮ್ಮನ್ನೆಲ್ಲ ನೋಡಿದೆ, ಎಲ್ಲ ಹೋಯ್ತಪ್ಪ, ಸಂತೋಷವಾಗಿದ್ದೇನೆ, ಏನ್ ಬೇಕು ಹೇಳಿ, ಎಷ್ಟು ಚೆನ್ನಾಗಿದೆ ಇದನ್ನು ಹೇಳ್ತಾರೆ. ಹಾಗಾದರೆ ನಾವು ಇದ್ದೇವೆ, ಅವರು ಇದ್ದಾರೆ, ನಮಗೂ ಜ್ಞಾನ ಇದೆ, ಅವರಿಗೂ ಜ್ಞಾನ ಇದೆ, ಮತ್ತೆ ನಾವು ಅವರು ವ್ಯತ್ಯಾಸ ಏನು? ಜ್ಞಾನ ಅಪ್ಲಿಕೇಶನ್ಗೆ ಇಟ್ಟಿಲ್ಲ, ಅವರಿಗೆ ಬಂದಿದೆ. ಅದಕ್ಕೆ ಜ್ಞಾನ ಮಾತ್ರ ಇದೆ, ತಪಸ್ಸು ನಮ್ಮಲ್ಲಿಲ್ಲ. ಜ್ಞಾನ ತಪಸ್ಸು ಅಂದರೆ ಜ್ಞಾನ ಅನುಷ್ಠಾನಕ್ಕೆ ಬರೋದು, ಜ್ಞಾನ ಅನುಷ್ಠಾನಕ್ಕೆ ಬರೋದೇ ನಿಜವಾದ ತಪಸ್ಸು. ಅದರಿಂದ ಜ್ಞಾನ ತಪಸ ಪೂತಾಹ, ಜ್ಞಾನ ಅಂದರೆ ಸರ್ವತ್ರ ಭಗವಂತ ಇದ್ದಾನೆ, ಅಲ್ಲಲ್ಲಿರುವ ಭಗವಂತನಿಗೆ ಅಲ್ಲಲ್ಲಿರುವವರ ಅಪೇಕ್ಷೆಯನ್ನು ಈಡೇರಿಸುವುದೇ ಪೂಜಾ ಅನ್ನೋದು ಬಂದರೆ ನಿಜವಾದ ಆನಂದ ಸಿಗುತ್ತೆ. ಅದರಿಂದ ಮದ್ಭಾವಶ್ರಿತ ನನ್ನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಮದ್ಭಾವಂ ಆಶ್ರಿತ, ಮದ್ಭಾವ ಅಂದರೆ ನಾನೇ ಆಗಿಬಿಟ್ರು ಅಂತ ಅರ್ಥ ಅಲ್ಲ. ಹೇಳ್ತಾರೆ ಸಾಯುಜ್ಯ ಲಕ್ಷಣಂ ಭಾವಂ ಆಗತಃ, ವಿಶೇಷವಾಗಿರತಕ್ಕಂಥ ಜ್ಞಾನ, ಜ್ಞಾನದಿಂದ ಕೂಡಿಕೊಂಡ ತಪಸ್ಸಿನಿಂದ ನನ್ನನ್ನೇ ಪಡೆದಿರ್ತಾರೆ. ಅವಾಗಂದ್ರು ತಪಸ್ಸು ಅಂದರೆ ಏನು ಮಾಡಬೇಕು ಹೇಳು. ತಪಸ್ಸು ಅಂದರೆ ತಪ ಆಲೋಚನೆ ಎಂಬ ಧಾತು, ದೇವರನ್ನ ಕುರಿತೇ ಆಲೋಚನೆ ಮಾಡೋದು. ಅವ ದೇವರನ್ನ ಕೇಳಿದ್ರು, ನಿನ್ನ ಏನಂತ ಆಲೋಚನೆ ಮಾಡುವುದು ಹರಿಯೇ, ಏನಂತ ನಿನ್ನ ಚಿಂತನೆ ಮಾಡಬೇಕು ಅಂತ ಹೇಳಿದ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ, ಮಮ ವರ್ತಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಇದಕ್ಕೆ ಹೇಳುತ್ತಾ ಇದ್ದಾರೆ, ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಯಾರು ನನ್ನನ್ನ ಹೇಗೆ ಭಜನೆ ಮಾಡುತ್ತಾರೋ ಅವರಿಗೆ ಹಾಗೇ ನಾನು ಫಲವನ್ನು ಕೊಡುತ್ತೇನೆ. ಏ ಯಥಾ ಮಾಂ ಪ್ರಪದ್ಯಂತೆ ಅಂತ ಹೇಳುತ್ತಾರೆ, ತತ್ತತ್ ಸೇವಾನುಸಾರೇಣೈವ ಮೋಕ್ಷ ಸ್ವರ್ಗ ರೂಪ ಭಿನ್ನ ಫಲದಾನಾತ್. ಇವಾಗ ವೇದಗಳನ್ನ ಪುರಾಣಗಳನ್ನ ಎಲ್ಲವನ್ನ ಇಟ್ಟುಕೊಂಡು ಹೊರಟಿರ್ತಾರೆ ಎಲ್ಲರೂ ಅನುಷ್ಠಾನ ಮಾಡೋ ಕಾಲಕ್ಕೆ. ಆ ಮಾಡೋ ಕಾಲಕ್ಕೆ ಸಂಕಲ್ಪ ಬೇರೆ, ಸಂಕಲ್ಪ ಬೇರೆ. ಮೊನ್ನೆ ಯಾವುದೋ ಬಂದಿತ್ತಲ್ಲ 33 ಅಧಿಕ ಮಾಸ, ಏನು ಮಾಡಿದ್ರ? ಅಪೂಪದಾನ ಮಾಡಿರ್ತಾರೆ, ಹೌದಾ? ಅಲ್ಲ, ನಮ್ಮ ಈ ಆಂಧ್ರ ಕಡೆ ಹೆಚ್ಚು ಇತ್ತು, ಇಲ್ಲಿ ಇಲ್ಲಿ ಮಾಡಿದ್ರ, ಇಲ್ಲಿ ಮಾಡಿ ಇಲ್ಲಿ ಮಾಡಿ ದಾನ ಮಾಡಿರ್ತಾರೆ. ಸಾಮಾನ್ಯವಾಗಿ ಬೆಂಗಳೂರಿನಷ್ಟು ಪ್ರವಾಹ ಇರುವುದಿಲ್ಲ, ಇಡೀ ಬೆಂಗಳೂರೇ ಅಪೂಪ ಕಡೆಯಿಂದ ತುಂಬ ಹೋಗಿತ್ತು ವಿಶೇಷವಾಗಿ. ಹೌದು, ದಾನ ಧರ್ಮಕ್ಕೆ ಬೆಂಗಳೂರು ಹೆಸರುವಾಸಿ ಅಪ್ಪ, ನಿಜವಾಗಿ ಕಲ್ಯಾಣ ನಗರಿಯ, ಕಲ್ಯಾಣ ನಗರಿಯ. ಅಲ್ಲ, ಪಾಪಿಷ್ಟರಲ್ಲ, ಧರ್ಮಿಷ್ಟರು ಜಾಸ್ತಿ. ಅಲ್ಲಲ್ಲ, ಪುಣ್ಯ ಕಾರ್ಯ ಜಾಸ್ತಿ ಆಗ್ತಾ ಇದೆ, ಒಳ್ಳೆ ಅನುಷ್ಠಾನ ಮಾಡ್ತಾ ಇದ್ದಾರೆ. ಎಂಥವರಿದ್ದಾರೆ, ಏನು IT ಅಂತ ಹೋಗ್ತಾರೆ, ಬೆಳಿಗ್ಗೆ 6 ಹೋದ್ರೆ ರಾತ್ರಿ 10 ಬರ್ತಾರೆ, 10 ಬಂದ ಮೇಲೆ ಸೀದಾ ಮನೆಗೆ ಬರಲ್ಲ, ಅಲ್ಲಿಂದಲ್ಲೇ ಪಾಠಕ್ಕೆ ಹೋಗಿ 11 ಮೇಲೆ ಮನೆಗೆ ಬಂದು ನಂತರ ಮಾಡುವವರಿದ್ದಾರೆ. ಒಳ್ಳೆ ಕರ್ಮಾನುಷ್ಠಾನ, ಪಾಠ, ಪ್ರವಚನದಲ್ಲಿ ತೊಡಗಿರುವ ಅಪರೂಪದ ಕೇಂದ್ರ ಅಂದರೆ ಬೆಂಗಳೂರು, ಅದು ಬಿಟ್ಟರೆ ಇನ್ನೂ ಇಲ್ಲ. ಟೋಟಲ್ ಇಂಡಿಯಾದಲ್ಲಿ ಬೆಂಗಳೂರು ಬಿಟ್ಟರೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಅಲ್ಲ ಅಂತ. ಇನ್ನವರು ಯಾರಾದಿದ್ರೆ ಬರ್ಬೋದು, ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿರತಕ್ಕಂಥ ಕೇಂದ್ರ ಬಿಂದು. ತುಂಬ ಅಪರೂಪಗಳು ಹರಿದು ಅಪೂಪ ದಾನ. ಈಗ ದೀಪದಾನ, ದಾನಗಳ ಪ್ರವಾಹ. ಒಬ್ಬರು ಅಪೂಪದಾನ ಕೊಡುವಾಗ ಸಂಕಲ್ಪ ಏನಿತ್ತು?
ಗೊತ್ತಾಗದ್ರು. ಅವರಿಗೆ ಒಳ್ಳೆ ಕರ್ಮಾನುಷ್ಠಾನ ಸದಾ ಮಾಡಬೇಕು, ಆ ಪಂಚಾಂಗದಲ್ಲಿ ಕೊಟ್ಟ ವ್ರತಗಳೆಲ್ಲ ಮಾಡಬೇಕು ಅಂತ ಅವರಿಗೆ ಅಭಿಪ್ರಾಯ. ಪಂಚಾಂಗದಲ್ಲಿ ಏನೇನು ವ್ರತಗಳು ಕೊಟ್ಟಿದೆ ಅವೆಲ್ಲ ಮಾಡಿಬಿಡಬೇಕು, ಎಲ್ಲ ಪುಣ್ಯ ಗಳಿಸಬೇಕು ಅಂತ ತಾಪ ತಾಪತ್ರಯ ಇರುತ್ತೆ ಅಂತ ಕಾಲಕ್ಕೆ ನೋಡುತ್ತಾರೆ. ಆ ನೋಡೋ ಕಾಲಕ್ಕೆ ಪಂಚಾಂಗದಲ್ಲೂ ಆ ಪ್ರವಚನದಲ್ಲೂ ಕೊಟ್ಟಿರ್ತಾರೆ. ಆ ನೋಡ್ರಿ, ದೀಪದಾನ ಮಾಡ್ತೀರಾ, ಇಷ್ಟು ಸಾವಿರ ವರ್ಷಗಳ ಕಾಲ ಸ್ವರ್ಗವಾಸ. ಅಪೂಪದಾನ ಮಾಡ್ತೀರಾ, ಅಪೂಪದಲ್ಲಿ ಎಷ್ಟು ತೂತುಗಳಿರುತ್ತೋ ಅಷ್ಟು ತೂತುಗಳು 8,000 ವರ್ಷಗಳ ಕಾಲ ಸ್ವರ್ಗವಾಸ. ಗಂಧ ಕೊಟ್ರೆ ಈ ಜನ್ಮದಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಗಂಧ ಕೊಟ್ರೆ ಬರು. ಹೌದ್ರಿ, ಒಳ್ಳೆ ಸ್ವರೂಪ ಬರುತ್ತೆ ಒಳ್ಳೆ. ಈ ಜನ್ಮದಲ್ಲಿ ಕರಡಿ ನೋಡ್ಕೊಂಡು ನೋಡ್ಕೊಂಡು ಸಾಕಾಯ್ತು ಛೇ ಅಂತ. ಹೌದು, ಒಬ್ರು ಹೇಳಿದ್ರು ಮುದ್ದೆ ಮುದ್ದೆ ಗಂಧ ತೆಗೆದುಕೊಡ್ತಾ ಇದ್ರು, ನಾವು ಚೂರು ತೆಗಿಲಿಕ್ಕೆ ಅರ್ಥ ಆಗ್ತಾ ಇತ್ತು. ಕೇಳಿದ್ರೆ ಹೇಳಿದ್ರು ಒಳ್ಳೆ ರೂಪ ಬರುತ್ತಂತರಿ ಕೊಡ್ಬೇಕು. ಕೆಲವರು ಗಂಧ ತೆಗಿಲಿಕ್ಕಾಗಲ್ಲ ಅಂತ ಗಂಧದ ಕೊರಡೆ ಕೊಟ್ಬಿಡ್ತಾರೆ, ನೀವೇ ತಗೊಳ್ಳಿ. ಹೌದು, ಡ್ರೈವಿಂಗ್ ಫೋರ್ಸ್ ಯಾವುದು, ಇದು ಬೇಕು ಅದು ಬೇಕು ಅಂತ ಡ್ರೈವಿಂಗ್ ಫೋರ್ಸ್ ಇಂದಲೂ ಒಳ್ಳೆ ಕರ್ಮಾನುಷ್ಠಾನ ಆಗ್ತಾ ಇದೆ. ಹಾಗೆ ಅಲ್ಲಲ್ಲಿ ಅಲ್ಲಲ್ಲಿ ಜ್ಞಾನಪೂರ್ವಕವಾಗಿ ಸ್ವಾಮಿ ಸಾಕೋ ಇದೆಲ್ಲ ನೀನೇ ಬೇಕೋ ಅನ್ನುವ ಉದ್ದೇಶದಿಂದಲೂ ಅಪೂಪದಾನಗಳು ನಡೆದಿವೆ. ದೇವರೇ ಬೇಕು, ಕೃಷ್ಣ ನೀ ಪ್ರೀತನಾಗಪ್ಪ, ನಿನ್ನ ಪ್ರೀತಿಗಿಂತ ನನಗಿನ್ನೇನು ಬೇಕಾಗಿಲ್ಲ ಅಂತ ಉದ್ದೇಶದಿಂದ ಅಪೂಪದಾನ ನಡೆದಿದೆ. ಅದಲ್ಲದೆ ಏನೋ ಬರುತ್ತಂತೆ, ಬರಲಿ ಬಿಡು, ಬಂದದ್ದು ಬಂದು ಸಾಕು, ಏನು ಬಂದರೆ ಬರಲಿ, ಅದು ಏನು ಬರುತ್ತೋ 1,000 ವರ್ಷವೋ 2,000 ವರ್ಷವೋ ಸ್ವರ್ಗದಲ್ಲಿ ವಾಸ ಫಿಕ್ಸ್ ಆಯಿತು, ಕೊಟ್ಟು ಬಿಡೋಣ, ಹೋದ್ರೆ ಹೋಯಿತು ಅಪೂಪ ಅಂತೇಳಿ ಈ ಥರ ದಾನವೂ ನಡೀತು. ಒಟ್ಟಾರೆ ದಾನಗಳು ನಡೆದವು. ಹೌದಾ, ಎರಡು ಅದೇ ರಾಯರು ಹೇಳ್ತಾರೆ, ಮೋಕ್ಷ ಸ್ವರ್ಗ ಎರಡರ ಅಪೇಕ್ಷೆ. ನೀನೇ ಬೇಕು ಅಂದರೆ ಮೋಕ್ಷ, ಈ ಮೋಕ್ಷ ಕಟ್ಕೊಂಡು ಯಾವಾಗ ನೀ ಯಾವಾಗೋ ಬರುತ್ತೆ ಲೇಟ್ ಪ್ರಾಸೆಸ್, ಸದ್ಯಕ್ಕೆ ಸ್ವರ್ಗಕ್ಕೆ ಹೋಗ್ಬಿಡೋಣ ಅಂತೇಳಿ ಅದಕ್ಕಾಗಿ ನೋಡಿಬಿಟ್ರೆ ಬೇಗ ಬರುತ್ತೆ ಅಂತ ಅದಕ್ಕೆ ಸಂಕಲ್ಪ ಮಾಡಿದವರು ಇರ್ತಾರೆ. ಅದಕ್ಕೆ ದೇವರು ನೋಡ್ತಾನಂತೆ, ಮೋಕ್ಷ ರೂಪ ಫಲ ಸ್ವರ್ಗ ರೂಪ ಫಲ ಧನ ಪರದಾನಾತ್ ಹೇಗೆ ತತ್ ಸೇವಾನುಸಾರೇಣ ಏಮಾ ಯಥಾ ಪ್ರಪದ್ಯಂತೆ, ಯಾವ ಸಂಕಲ್ಪದಿಂದ ನನ್ನತ್ರ ಬರ್ತಾರೆ ಆ ಸಂಕಲ್ಪವನ್ನು ನಾನು ಪೂರ್ಣ ಮಾಡುತ್ತೇನೆ. ಇಲ್ಲಿ ಪ್ರಶ್ನೆ ಬರುತ್ತೆ, ದೇವರ ಮೇಲೆ ಪ್ರಶ್ನೆ ಬರುತ್ತೆ. ಅಪ್ಪ ಅಮ್ಮ ಇದ್ದಾರೆ, ಅಪ್ಪ ಅಮ್ಮ ಇದ್ದಾರೆ, ಮಗನಿಗೆ ಬುದ್ಧಿ ಇಲ್ಲ, ಅವನೇನೋ ಮಾಡ್ಲಿಕ್ಕೆ ಹೋದ. ಅಪ್ಪ ಅಮ್ಮ ಮಗನಿಗೆ ಬುದ್ಧಿ ಹೇಳದೆ ನಮ್ದೇನಿಲ್ಲಪ್ಪ, ಯಾವ ಮಗ ಹೇಗೆ ಮಾಡ್ಲಿಕ್ಕೆ ಬರ್ತಾನೋ ಆ ಥರ ಅವನಿಗೆ ಫಲ ಕೊಟ್ಟು ಕಳಿಸ್ತೀವಿ ಅಂದರೆ ಅಪ್ಪ ಮಾಡುವುದು ಧರ್ಮವೇ? ಅಪ್ಪ ಮಾಡುವುದು ಧರ್ಮವೇ? ಒಬ್ಬ ಮಗನಿಗೆ ಬುದ್ಧಿ ಇಲ್ಲ, ಅವನೇನೋ ಮಾಡಿದ, ಅದಕ್ಕೆ ತಕ್ಕಂತೆ ಚೂರೇ ಫಲ. ಇನ್ನೊಬ್ಬ ಮಗ ಇದ್ದ, ಅವನು ಚೆನ್ನಾಗಿ ಮಾಡಿದ, ಅವನು ಜಾಸ್ತಿ ಫಲ. ಸರಿ, ಆದರೆ ಅಪ್ಪನಾಗಿ ನೀನು ಮಾಡಬೇಕಾಗಿದ್ದೇನು? ಗೊತ್ತಿಲ್ಲದವನಿಗೆ ತಿಳಿಸಿ ಹೇಳಿ ಒಳ್ಳೆಯದಾಗಿ ಮಾಡುವಂತೆ ಮಾಡಬೇಕಾ? ನೀನು ಹೇಗೆ ಮಾಡಿದ್ರೆ ಹಾಕ್ಕೊಡ್ತೀನಿ ಅಂದರೆ ನೀ ದೊಡ್ಡವನೇನಾಗ್ತೀಯ? ಈ ಪ್ರಶ್ನೆ ಬಂದರೆ ಭಗವಂತ ಹೇಳ್ತಾ ಇದ್ದಾನೆ, ಏ ಯಥಾ ಮಾಂ ಪ್ರಪದ್ಯಂತೆ ಎಂಬುದರಲ್ಲಿ ಇಷ್ಟು ಅರ್ಥ ಇಟ್ಟಿದ್ದಾನೆ. ಸ್ವರೂಪತಃ ಸಜ್ಜೀವಿಗಳಾದವರು ಹೇಗೆ ಬರ್ತಾರೆ? ನೀನೇ ಬೇಕು ಅಂತ ಬರ್ತಾರೆ, ಅವರಿಗೆ ನಾನೇ ಸಿಗ್ತೇನೆ. ಅಲ್ಲಯ್ಯ, ಸ್ವರೂಪತಃ ಸಜ್ಜೀವಿಗಳಾಗಿದ್ದರು ಕರ್ಮದಿಂದಾಗಿ ಬದ್ಧರಾಗಿ ನೀನೇ ಬೇಕು ಅಂತ ಭಾವನೆ ಇಲ್ಲದೆ ನಾನಾ ಬಯಸಿ ಕರ್ಮಗಳು ಮಾಡಿದರೆ ಅವರಿಗೇನು ಕೊಡ್ತೀಯ? ಆವಾಗ ದೇವ ಹೇಳ್ತಾ ಇದ್ದಾನೆ, ಅವರಿಂದ ಆ ಕರ್ಮಗಳು ಹೋಗೋ ಪರ್ಯಂತ ಈ ಕರ್ಮಗಳನ್ನು ಮಾಡಿಸಿ ಅವರಿಗೆ ಮೇಲ್ನೋಟಕ್ಕೆ ಅದು ಬೇಕು ಇದು ಬೇಕು ಅಂತ ಬಯಕೆಗಳನ್ನು ಕೊಟ್ಟಂತೆ ಕೊಟ್ಟು ಆ ಬಯಕೆಗಳನ್ನು ಪೂರ್ಣ ಮಾಡುತ್ತಾ ಆ ಪುಣ್ಯದಲ್ಲಿ ಸ್ವಲ್ಪ ಪುಣ್ಯದಿಂದ ದೊಡ್ಡವರ ಸ್ಪರ್ಶ ಆಗುವಂತೆ ಮಾಡಿಬಿಡುತ್ತೇನೆ, ಅವರಿಗೆ ಅವರ ಮೂಲಕ ತತ್ವಜ್ಞಾನ ಬರುವಂತೆ ಮಾಡುತ್ತೇನೆ, ಆಸೆ ಹುಟ್ಟಿಸಿ ನನ್ನ ಕಡೆಗೆ ಸೆಳೆದುಕೊಡುತ್ತೇನೆ. ಸಜ್ಜೀವ ರಾಶಿಗಳು ಸ್ವರೂಪತಃ ಯಾರು ಸಜ್ಜೀವ ರಾಶಿಗಳು ಅವರನ್ನು ಬಿಡುವ ಪ್ರಸಕ್ತಿ ಇಲ್ಲ. ತಮೋ ಜೀವ ರಾಶಿಗಳಿದ್ರೆ ಅವರನ್ನು ಬಿಡುವ ಪ್ರಸಕ್ತಿ ಇಲ್ಲ, ಅವರ ಕೋ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಕಳಿಸೇ ಕಳಿಸ್ತೇನೆ. ಅದಕ್ಕೆ ಏ ಯಥಾ ಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹ, ಅವರಿಗೆ ಹೇಗೆ ಬೇಕೋ ಹಾಗೆ ನಾನು ಕೊಟ್ಟು ಕಳಿಸ್ತೇನೆ. ಅದು ಕೇಳ್ತಾರೆ ಭಗವಂತನಿಗೆ ನ ವೈಷಮ್ಯಾದಿ ದೋಷ, ಯಾರು ಹೇಗೆ ಬಂದರೆ ಅವರಿಗೆ ತಕ್ಕಂತೆ ಕೊಟ್ಟು ಕಳಿಸ್ತೇನಪ್ಪ, ನನ್ನಲ್ಲಿ ಇವ್ರಿಗೆ ಹೀಗೆ ಕೊಡೋಣ ಇವ್ರು ಸ್ವಲ್ಪ ಎಕ್ಸ್ಟ್ರಾ ಕೊಡೋಣ ಇದ್ಯಾವುದೂ ಇಲ್ಲ, ಅವರವರ ಸ್ವಭಾವಕ್ಕೆ ತಕ್ಕಂತೆ ನಾನು ಕೊಡುತ್ತೇನೆ. ಹಾಗಾದರೆ ವಿಜಯರಾಯರ ಹತ್ರ ನಾವು ಬಂದು ಸೇವಾ ಮಾಡಿದರೆ ಬಂದ ಫಲದಲ್ಲಿ ಏನಾದರೂ ಎಡವಟ್ಟಿದ್ರೆ, ಏನಾದರೂ ಚೂರು ಎಡವಟ್ಟಿದ್ರೆ ವಿಜಯರಾಯರ ಮೇಲೆ ಕಂಪ್ಲೇಂಟ್ ಮಾಡಬೇಡಿ, ಮಾಡಿದ ಸೇವೆಯಲ್ಲೇ ಏನೋ ಎಡವಟ್ಟು ಕೂತಿದೆ ಅಂತರ್ಥ. ಮಾಡಿದ ಸೇವೆಯಲ್ಲೇ ಎಡವಟ್ಟಿದ್ದಕ್ಕೆ ಫಲ ಎಡವಟ್ಟು ಬರುತ್ತೆ. ರಾಯರತ್ರೆ ಯಾರೋ ಒಬ್ಬಾಕೆ ಸೇವೆಗೆ ಹೋದಂತೆ, ಸೇವೆಗೆ ಹೋದಾಗ ಎಲ್ಲರೂ ಫಲ ಪಡ್ಕೊಂಡು ಹೋಗ್ತಾ ಇದ್ದಾರೆ, ಸ್ವಪ್ನಗಳಾಗ್ತಾ ಇವೆ, ಈಗೇನು ಆಗ್ತಾ ಇಲ್ಲ. 12 ವರ್ಷ ಸೇವಾ ಮಾಡಿದಂತೆ, ಒಂದಲ್ಲ ಎರಡಲ್ಲ, ಕೊನೇ ಒಂದು ದಿವಸ ಸಿಟ್ಟು ಬಂತಂತ ಆಕೆಗೆ ಹೇಳಿದ ಕಥಾ. ಇಲ್ಲಿ ರಾಯರೆಲ್ಲ ಮಾಡಲಿಲ್ಲ, ಸುಮ್ಮನೆ ಕಲ್ಲು ಕೂತಿದೆ ಅಂತ ಒಂದು ಕಲ್ಲು ತೆಗೆದು ವೃಂದಾವನದ ಮೇಲೆ ಎಸೆದ್ದನು. ಎಸೆದರೆ ಅವತ್ತೇ ರಾಯರ ಸ್ವಪ್ನದಲ್ಲಿ ಬಂದರು, ಇವತ್ತೇ ಫಲ ಕೊಡಬೇಕು ಅಂತಿದ್ದೆ, ಇವತ್ತೇ ಕಲ್ಲು ಹಾಕಿ ಹೊಡೆದಿಯಲ್ಲ ಅಂತ ಫಲ ಕೊಟ್ಟು ಹೋದ್ರು. ಮಗ ಬೇಕು ಅಂತ ಮಾಡಿದ್ದು, ಮಗ ಬೇಕು ಅಂತ ಮಾಡಿದ್ದಕ್ಕೆ ಮಗ ಆದ. ಆ ಮಗನಿಗೆ ತಲೆ ಮೇಲೆ ಕಪ್ಪಿತ್ತು, ಯಾಕೆ ಈ ಕೆಪ್ಪೆಟ್ಟು ಹಾಕಿದ್ದಕ್ಕೆ ಆ ಪೆಟ್ಟು ಮಗನಿಗೆ ರಿಫ್ಲೆಕ್ಟ್ ಆಗಿತ್ತು. ಈಗಲೂ ರಾಯರ ವೃಂದಾವನ ನೋಡ್ತೀರಾ, ಇದು ನಡೆದ ಕಥಾ. ರಾಯರ ವೃಂದಾವನ ನೋಡಿದರೆ ವೃಂದಾವನದ ಒಂದು ಕಮಲ ಭಾಗಕ್ಕೆ ಚೂರು ಮೆತ್ತಿರುತ್ತಾರೆ, ನಡೆದದ್ದು. ಅದಕ್ಕೆ ರಾಯರಿಗೆ ಏನು ಹೆಸರು ಅಂದರೆ ಕಲ್ಲು ಹಾಕಿ ಹೊಡೆಯುವವರಿಗೆ ಕಡುವಿನಿಂದ ಹೊಡೆಯುತ್ತಾರೆ ಅಂತ. ನಾವು ಕಲ್ಲು ಹಾಕಿ ರಾಯರನ್ನು ಹೊಡೆದರೆ ರಾಯರು ನಮ್ಮನ್ನು ಹೊಡೆಯುತ್ತಾರಂತೆ, ಕಡುವಿನಿಂದ ಹೊಡೆಯುತ್ತಾರಂತೆ, ಕಲ್ಲಿಂದ ಹೊಡೆಯಲ್ಲ. ಆ ರೀತಿ ಮಹಾಜ್ಞಾನಿಗಳು ಹೇಳ್ತಾರೆ, ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂದ್ರು. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ಪಾರ್ಥ, ಸರ್ವೇ ಜ್ಞಾನಿನಃ ತ್ರೈವಿದ್ಯಾಶ್ಚ ಮನುಷ್ಯ ಮಮ ವರ್ತಮ ಅನುವರ್ತಂತೆ. ಯಾರು ಫಲವನ್ನ ಬೇಡಿ ಕರ್ಮ ಮಾಡೋರು ಅಥವಾ ಜ್ಞಾನಿಗಳಾದವರು, ನಾನೇ ಬೇಕು ಅನ್ನೋರು, ಇಬ್ಬರು ನನ್ನ ಮಾರ್ಗವನ್ನ ಅನುಸರಿಸಿ ಬರ್ತಾರೆ. ಮಮ ವರ್ತಮ ಅನು ವರ್ತಂತೆ, ನನ್ನ ಮಾರ್ಗವನ್ನೇ ಅನುಸರಿಸಿ ಬರ್ತಾರೆ. ಅದಕ್ಕೆ ಹೇಳ್ತಾರೆ ರಾಯರು ಸುಂದರವಾದ ಮಾತನ್ನು ಹೇಳ್ತಾರೆ, ಮಮ ತತ್ ಕರ್ಮ ಕರ್ತೃತ್ವ ಕರ್ತೃತ್ವಾತ್ ತತ್ಯಾಗೀಯ ಹವಿರಾಗಿ ಭೋಕ್ತೃತ್ವಾತ್ ಮಮ ವರ್ತಮ ಅನುವರ್ತಿನಃ ಏವ ಸರ್ವೇ. ಇಲ್ಲಿ ಹೇಳ್ತಾರೆ ಮಮ ತತ್ ಕರ್ಮ ಕರ್ತೃತ್ವಾತ್ ಮಮ ವರ್ತಮ ಅನುವರ್ತಂತೆ ಅಂತ ಕೃಷ್ಣ ಹೇಳಿದ. ಏನೋ ಆಚಾರ್ಯನಿಗೆ ಪ್ರವಚನ ಅರ್ಥ ಆಗ್ತಾ ಇಲ್ಲ ಅಲ್ವಾ, ಕೃಷ್ಣ ಎಷ್ಟು ಜನ ಹೇಳ್ತಾನೆ ಗೊತ್ತಾ? ಇವಾಗ ಏನು ನೋಡಿದ್ರು ಅರ್ಥ ಆಯಿತು, ಕೆಲವರು ಈ ಸ್ವರ್ಗಾದಿ ಫಲವನ್ನು ಬಯಸಿ ಮಾಡ್ತಾರೆ, ಕೆಲವರು ಮೋಕ್ಷ ಫಲವನ್ನು ಬಯಸಿ ಮಾಡ್ತಾರೆ. ಅವಾಗ ಯಾರೋ ಅಂದರು, ಅವರಾಗಿ ಮಾಡ್ತಾರೋ ನೀನೇ ಮಾಡಿಸೋದು, ಅವರಾಗಿ ಮಾಡಿಸೋರು ನೀನೇ ಮಾಡ್ತಾರ, ನೀನೇ ಮಾಡಿಸೋದು. ತತ್ಕರ್ಮ ಕರ್ತೃತ್ವ ಅದು ರಾಯರು ಹೇಳ್ತಾರೆ. ಅವರವರಲ್ಲಿ ನಿಂತು ಅವರವರ ಹಿಂದಿನ ಕರ್ಮಾನುಸಾರ ನಾನೇ ಅವರಿಂದ ಮಾಡಿಸ್ತೇನೆ. ಅಷ್ಟೇ ಅಲ್ಲ, ತದ್ಯಾಗೀಯ ಹವಿರಾದಿ ಭೋಕ್ತೃತ್ವಾದ, ಅವರು ಏನು ಯಾಗ ಇತ್ಯಾದಿಗಳು ಮಾಡಿ ಹವಿಸ್ಸನ್ನು ಕೊಡ್ತಾರಲ್ಲ ಅದನ್ನು ನಾನು ತಗೊಳ್ತೇನಲ್ಲ, ನನ್ನನ್ನೇ ಅನುಸರಿಸಿ ಬರ್ತಾರಂದರೆ ನಾನೇ ಅವರೊಳಗೆ ಅವರವರ ಹಿಂದಿನ ಕರ್ಮಾನುಸಾರ ಅವರಿಗೆ ಆಸೆಗಳನ್ನು ಕೊಟ್ಟು ಅವರ ಮೂಲಕ ಕರ್ಮಗಳನ್ನು ನಾನು ಮಾಡಿಸ್ತೇನೆ. ನಾನು ಹೇಗೆ ಮಾಡಿಸ್ತೇನೋ ಅವರೆಲ್ಲರೂ ಹಾಗೇ ಮಾಡ್ತಾ ಬರ್ತಾರೆ. ಮಮ ವರ್ತ್ಮ, ನನ್ನ ಮಾರ್ಗವನ್ನು ಅವರು ಅನುಸರಿಸಿ ಬರ್ತಾ ಇರ್ತಾರೆ. ಅವಾಗ ಮತ್ತೊಂದರು, ನೀನೇ ಅವರಲ್ಲಿ ನಿಂತು ಎಲ್ಲ ಮಾಡಿಸೋದಾದರೆ ಫಲ ವ್ಯತ್ಯಾಸ ನೀನೇ ಮಾಡ್ತಾ ಇದೀಯ? ಅಲ್ಲ, ನಾನೇ ಮಾಡಿಸೋದಾದರೂ ಕೂಡ ಅವರವರ ಕರ್ಮಾನುಸಾರ ನಾನು ಮಾಡಿಸ್ತೇನಾದ್ದರಿಂದ ನನ್ನಲ್ಲಿ ವೈಷಮ್ಯಾದಿಗಳು ಇಲ್ಲ ಅಂತ ಕೃಷ್ಣ ಹೇಳಿದಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.